ಆತ್ಮೀಯರಾದ ಎಲ್ಲರಿಗೂ ಶುಭೋದಯ. ಈ ದಿನದ ವಾಕ್ಯದ ಧ್ಯಾನದ ಸಮಯಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತಾ ಇದ್ದೇವೆ. ಆತ್ಮೀಯ ಚಿಂತನೆಯಲ್ಲಿ ಪರಿಶುದ್ಧ ಸತ್ಯವೇದದಿಂದ ವಚನ ಭಾಗಗಳನ್ನು ನೋಡಿಕೊಳ್ಳುವ ಹಾಗೆ ಪರಿಶುದ್ಧ ಸತ್ಯವೇದವನ್ನು ಓದುವಾಗ ಅಥವಾ ಅಭ್ಯಾಸಿಸುವಾಗ ಅನೇಕ ವಚನ ಭಾಗಗಳು ಸಂದರ್ಭಕ್ಕನುಸಾರವಾಗಿ ಆತ್ಮೀಯ ಬೆಳವಣಿಗೆಯಲ್ಲಿ ನಂಬುವುದಕ್ಕಾಗಿಯೂ ಹೀಗೆ ನಂಬಿ ಆಶೀರ್ವಾದ ಹೊಂದುವುದಕ್ಕಾಗಿಯೂ ವಾಗ್ದಾನಗಳಾಗಿಯೂ ಆಜ್ಞೆಗಳಾಗಿಯೂ ಆಧರಣೆಯ ಮಾತುಗಳಾಗಿಯೂ ಜೀವಿತದ ಕ್ರಮಪಡಿಸಲ್ಪಡುವಿಕೆಯಲ್ಲಿ ಅಳವಡಿಸಿಕೊಳ್ಳಬಹುದಾದ ಹೀಗೆ ಇನ್ನೂ ಅನೇಕ ಶಿರೋನಾಮೆಗಳಲ್ಲಿ ವಾಕ್ಯಗಳನ್ನು ನೋಡಿಕೊಳ್ಳಬಹುದಾಗಿದೆ. ನಮ್ಮ ಈ ದಿನದ ವಾಕ್ಯದ ಧ್ಯಾನದ ಸಮಯದಲ್ಲಿ ಆತ್ಮೀಯ ಜೀವಿತದಲ್ಲಿ ಮುಂದುವರಿಯುವ ಹಾಗೆ ಕ್ಷೇಮಕ್ಕಾಗಿರುವ ಆಜ್ಞೆಗಳಲ್ಲಿ ಒಂದನ್ನು ನೋಡಿಕೊಳ್ಳುವ ಹಾಗೆ ಪರಿಶುದ್ಧ ಸತ್ಯವೇದದಿಂದ ಒಂದು ವಚನವನ್ನು ಓದಿಕೊಳ್ಳೋಣ. ಯೋಹಾನ್ ಬರೆದ ಸುವಾರ್ತೆಯ 14 ಒಂದನೇ ವಚನವನ್ನು ಓದುವಾಗ, ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ, ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ ಎಂದು ಬರೆಯಲ್ಪಟ್ಟಿದೆ. ವಚನ ಭಾಗವನ್ನು ಓದುತ್ತಿರುವಾಗ ಏಸು ಕ್ರಿಸ್ತನು ತಾನೆ ಶ್ರಮೆ ಅನುಭವಿಸುವುದಕ್ಕಿಂತ ಮುಂಚೆ ಶಿಷ್ಯರಿಗೆ ಹೇಳಿದ ಕಡೇ ಮಾತುಗಳಲ್ಲಿ ಒಂದು ಮಾತನ್ನಾಗಿ ನೋಡಿಕೊಳ್ಳಬಹುದಾಗಿದೆ. ವಚನವು ಪ್ರಾರಂಭದಲ್ಲಿಯೇ ಓದುವ ಪ್ರಕಾರ ನಿಮ್ಮ ಎಂಬ ಪದವು ಅಥವಾ ಪದವನ್ನು ಗಮನಿಸುವಾಗ ಅದು ಬಹುವಚನದಲ್ಲಿ ಬರೆಯಲ್ಪಟ್ಟದ್ದನ್ನು ಅಥವಾ ಉಪಯೋಗಿಸಲ್ಪಟ್ಟದ್ದನ್ನು ಶಿಷ್ಯರಿಗೆ ಹೇಳುತ್ತಿರುವ ಮಾತಾಗಿ ನೋಡಿಕೊಳ್ಳಬಹುದಾಗಿದೆ. ಇಲ್ಲಿ ಗಮನಿಸುವಾಗ ಒಂದು ಧೈರ್ಯದ, ನಂಬಿಕೆ ಇಡಬಹುದಾದ, ಆಧರಣೆಯ, ಒಂದು ಭರವಸೆಯ ಮಾತಾಗಿ ನೋಡಬಹುದಾಗಿದೆ. ಇಲ್ಲಿ ಸಂದರ್ಭವನ್ನು ಗಮನಿಸುವುದಾದರೆ ಶಿಷ್ಯಂದರಿಗೆ ಈ ಮಾತು ಹೇಳಲ್ಪಟ್ಟದ್ದಾಗಿದ್ದರೂ ಸಹ ಇಲ್ಲಿ ಪೇತ್ರನಿಗೆ ಎಂಬುದು ಕೆಲವರ ಅಭಿಪ್ರಾಯ. ಹೇಗೆಂದರೆ 13 ಕಡೆಯ ವಚನವನ್ನು ನೋಡುವ ಹಾಗೆ ಪೇತ್ರನು ಕರ್ತನನ್ನು ಅಲ್ಲಗಳೆಯುವನಾಗಿದ್ದರೂ ಆತನಿಗೆ ಪ್ರೋತ್ಸಾಹದ ಮಾತುಗಳನ್ನು ಹೇಳಲಾಯಿತು ಎಂದು ನೋಡುತ್ತೇವಲ್ಲ. ಆಗ ಕ್ರಿಸ್ತನು ಹೇಳುತ್ತಿರುವ ಮಾತುಗಳಾಗಿ ನೋಡುತ್ತೇವೆ. ವಚನವನ್ನು ಓದುವಾಗ ಆತನು ದೇವರಿಗೆ ಸಮಾನನಾಗಿರುವನೆಂಬುದನ್ನು ಮತ್ತೊಂದು ಸಾರಿ ಹೇಳುತ್ತಿದ್ದಾನೆ. ಇಲ್ಲಿ ಶಿಷ್ಯಂದರು ಕಳವಳಗೊಳ್ಳಲು ಅನೇಕ ಕಾರಣಗಳು ಇದ್ದಿರಬಹುದು. ಒಂದು, ಅವರ ಒಡೆಯನು ಈಗ ಹೊರಟು ಹೋಗುತ್ತಿದ್ದಾನಷ್ಟೇ. ಆತನು ಅವರಿಗೆ ಹೃದಯವು ಕಳವಳಗೊಳ್ಳದೇ ಇರಲಿ ಎಂದು ಯಾಕೆ ಹೇಳಿದನು ಎಂದು ನೋಡುವುದಾದರೆ 1, 2, 3, 13, 14, 16, 27 ವಚನಗಳನ್ನು ಅಭ್ಯಾಸಿಸುವಾಗ ಮೊದಲನೆಯದಾಗಿ ಆತನು ನಂಬಿಗಸ್ತನು ಎಂದು ನೋಡುತ್ತೇವೆ. ತನ್ನ ಜನರಿಗೆ ಈ ರೀತಿಯ ಚಿಂತೆ, ಶೋಧನೆಗಳು ಎದುರಾಗುವಾಗ ಅವುಗಳನ್ನು ಹೇಗೆ ಜಯಿಸಬಹುದು ಎಂದು ಹೇಳುತ್ತಿರುವಲ್ಲಿ ಕ್ರಿಸ್ತನ ಮಾತು ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ, ಯಾಕೆಂದರೆ ಸನ್ನಿವೇಶಗಳನ್ನು ಅವರಿಂದ ನಿಯಂತ್ರಿಸಲಾಗದಿರಬಹುದು, ಆದರೆ ಆತನು ನಿಯಂತ್ರಿಸಬಲ್ಲನಷ್ಟೇ. ಮತ್ತು ಅದರಲ್ಲಿಯೇ ಅವರು, ಅಂದರೆ ನಂಬಿ ಹಿಂಬಾಲಿಸುತ್ತಿರುವವರಾದ ಶಿಷ್ಯರು, ವಿಶ್ರಾಂತಿಯ ಹೃದಯವನ್ನು ಪಡೆದುಕೊಳ್ಳಬಹುದಾಗಿದೆ. ಮುಂದುವರೆದು 14:27 ವಚನವನ್ನು ಓದುವಾಗ ವಚನ ಹೀಗೆ ಬರೆದಿದೆ, ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ, ಲೋಕವು ಕೊಡುವ ರೀತಿಯಿಂದ ನಾನು ನಿಮಗೆ ಕೊಡುವುದಿಲ್ಲ. ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ, ಹೆದರದಿರಲಿ. ಏಸು ಕೊಡುವ ಶಾಂತಿಯು ಕೇವಲ ಸಂತೃಪ್ತಿಗಿಂತಲೂ ಎಷ್ಟೋ ಮಿಗಿಲಾದದ್ದಾಗಿದೆ. ಇದು ಮನಸ್ಸು, ದೇಹ ಮತ್ತು ಆತ್ಮದ ಪರಿಪೂರ್ಣವಾದ ಸುಸ್ಥಿತಿಯಾಗಿದೆಯಲ್ಲ. ಇಲ್ಲಿ ನೋಡುವಾಗ ಒಂದು ವಿಷಯವು, ಆತನನ್ನು ನಂಬುವಾಗ ಶಾಂತಿಯನ್ನು, ಸಮಾಧಾನವನ್ನು ಕಂಡುಕೊಳ್ಳಬಹುದು. ಆತನು ಕೊಡುವ ಶಾಂತಿಯನ್ನು, ಸಮಾಧಾನವನ್ನು ಹೊಂದಿಕೊಳ್ಳುವಾಗ ಹೃದಯವು ಕಳವಳಗೊಳ್ಳದೆಯೂ ಹೆದರದೆಯೂ ಇರಬಹುದಾಗಿದೆಯಲ್ಲ. ಇಲ್ಲಿ ನಂಬಿಕೆಯು ಪ್ರಮುಖವಾದ ಪಾತ್ರವಾಗಿ ಕಾಣಬರಬೇಕಾಗಿದೆ. ಆತ್ಮೀಯ ಪ್ರಯಾಣಿಕರಾದ ನಮ್ಮ ಜೀವಿತದಲ್ಲಿ ಸಂದರ್ಭಗಳ ನಡುವೆ ಒಂದು ವೇಳೆ ಕುಗ್ಗಿಸಲ್ಪಟ್ಟಿದ್ದೇವೆ ಎಂದು ತಿಳಿಯುತ್ತಿರುವುದಾಗಿರುವುದಾದರೆ ಕ್ಷೇಮಕ್ಕಾಗಿ ಇರುವ ಆಜ್ಞೆ, ಓದಲ್ಪಟ್ಟ ಆಜ್ಞೆಯು ಆಶೀರ್ವಾದವಾಗಿ ಸ್ವೀಕರಿಸುವುದಾಗಿರಲಿ. ಪ್ರಾರ್ಥನೆ ಮಾಡುವವರಾಗೋಣವೇ. ನಂಬಿ ಪ್ರಾರ್ಥಿಸುವ ಎಲ್ಲರನ್ನು ಒಳ್ಳೆಯವನಾಗಿರುವ ಕರ್ತನು ತಾನೇ ಆಶೀರ್ವದಿಸಿ ಕಾಪಾಡಿ ನಡೆಸಲಿ. ಆಮೇನ್.
ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9902604453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.